ಗುರುದಕ್ಷಿಣೆ. ಪಾಂಚಾಲ ದೇಶದ ರಾಜನು ದ್ರುಪದ ಮಹಾರಾಜನು. ಈ ದ್ರುಪದ ಮಹಾರಾಜನಿಗೆ ಮೂರು ಜನ ಮಕ್ಕಳು, ದ್ರೌಪದಿ, ಧೃಷ್ಟದ್ಯುಮ್ನ ಹಾಗೂ ಶಿಖಂಡಿ. ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಅಂಬಾ, ಅಂಬಿಕಾ ಹಾಗೂ ಅಂಬಾಲಿಕಾ ಚರಿತ್ರೆಯನ್ನು ಕಂಡೆವು. ಅಂಬಾ ಭೀಷ್ಮನ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಈಗ ದ್ರುಪದ ಮಹಾರಾಜನ ಮಗುವಾಗಿ ಹುಟ್ಟುತ್ತಾಳೆ, ಶಿಖಂಡಿಯಾಗಿ ಹುಟ್ಟುತ್ತಾಳೆ. ಮತ್ತೆ ದ್ರೋಣಾಚಾರ್ಯರನ್ನು ಸಾಯಿಸಬೇಕೆಂದು ದ್ರುಪದ ಮಹಾರಾಜನು ಧೃಷ್ಟದ್ಯುಮ್ನನ್ನು ಹೆತ್ತುತ್ತಾನೆ. ಏಕೆಂದರೆ ದ್ರೋಣಾಚಾರ್ಯರೊಡನೆ ದ್ರುಪದನಿಗೆ ವೈರತ್ವ. ವಾಸ್ತವವಾಗಿ ಮೊದಲು ಬಾಲ್ಯದಲ್ಲಿ ಗುರುಕುಲದಲ್ಲಿ ದ್ರೋಣಾಚಾರ್ಯರು ಹಾಗೂ ದ್ರುಪದ ಮಹಾರಾಜನು ತುಂಬಾ ಒಳ್ಳೆಯ ಸ್ನೇಹಿತರಾಗಿ ಇರುತ್ತಾರೆ. ಇಬ್ಬರು ಪರಶುರಾಮರ ಶಿಷ್ಯರೇ, ಒಂದೇ ಕಡೆ ವಿದ್ಯಾಭ್ಯಾಸ ಮಾಡುತ್ತಾರೆ. ದ್ರೋಣಾಚಾರ್ಯರು ಬ್ರಾಹ್ಮಣರು, ದ್ರುಪದ ಮಹಾರಾಜನು ಕ್ಷತ್ರಿಯನು, ರಾಜನಾಗುವನು. ಗುರುಕುಲದಲ್ಲಿ ದ್ರುಪದ ಮಹಾರಾಜನು ದ್ರೋಣಾಚಾರ್ಯರಿಗೆ ಒಂದು ಮಾತನ್ನು ನೀಡುತ್ತಾನೆ. ಬೇಕಾದರೆ ಮಿತ್ರನೇ, ನಿನಗಾಗಿ ನನ್ನ ಇಡೀ ಸಾಮ್ರಾಜ್ಯವನ್ನೇ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಕೆಲವು ದಿನಗಳ ನಂತರ ವಿದ್ಯಾಭ್ಯಾಸವು ಮುಗಿಯುತ್ತದೆ. ದ್ರುಪದನು ತನ್ನ ರಾಜ್ಯಕ್ಕೆ ಹೋಗುತ್ತಾನೆ, ರಾಜನಾಗುತ್ತಾನೆ. ಕೆಲವು ವರ್ಷಗಳ ಕಾಲ ಮುಗಿಯಿತು. ದ್ರೋಣಾಚಾರ್ಯರಿಗೆ ಒಂದು ತುಂಬ ಕೆಟ್ಟ ಪರಿಸ್ಥಿತಿ ಬರುತ್ತದೆ, ಬಡತನದ ಪರಿಸ್ಥಿತಿ ಉಂಟಾಗುತ್ತದೆ. ಎಷ್ಟು ಬಡತನವೆಂದರೆ ತನ್ನ ಮಗನಾದ ಅಶ್ವತ್ಥಾಮನಿಗೆ ಒಂದಿಷ್ಟು ಹಾಲು ಕೂಡ ಕುಡಿಯಲು ಸಿಗುವುದಿಲ್ಲ. ಆಗ ತನ್ನ ಮಿತ್ರನನ್ನು ಜ್ಞಾಪಿಸಿಕೊಳ್ಳುತ್ತಾರೆ ದ್ರೋಣರು. ದ್ರುಪದ ಮಹಾರಾಜನ ಬಳಿಗೆ ಸಹಾಯಕ್ಕಾಗಿ ಹೋಗುತ್ತಾರೆ. ರಾಜ್ಯದಲ್ಲಿ ಪ್ರವೇಶಿಸಿ ದ್ರುಪದನ ಮುಂದೆ ನಾನು ನಿನ್ನ ಮಿತ್ರನಾದ ದ್ರೋಣನು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ದ್ರುಪದ ಮಹಾರಾಜನಿಗೆ ಸಿಟ್ಟು ಬರುತ್ತದೆ. ಒಬ್ಬ ಬಡವನು, ದರಿದ್ರನು ನನಗೆ ಮಿತ್ರನೇ, ನನಗೆ ಸ್ನೇಹಿತನೇ, ಎಲ್ಲರ ಮುಂದೆ ನನ್ನನ್ನು ಅವಮಾನಿಸುತ್ತಿದ್ದಾನೆ ಇವನು, ಇವನನ್ನು ಹಾಜೆ ಹಾಕಿ, ಈ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ ದ್ರುಪದನು. ಈ ಸಂಭವವನ್ನು ಸಹಿಸಲು ಸಾಧ್ಯವಾಗದೆ ದ್ರೋಣಾಚಾರ್ಯರು ದ್ರುಪದ ಮಹಾರಾಜನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ನಿರ್ಣಯಿಸುತ್ತಾರೆ. ದ್ರೋಣಾಚಾರ್ಯರ ಕಷ್ಟವಾದ ಪರಿಸ್ಥಿತಿಯಲ್ಲಿ ಹಸ್ತಿನಾಪುರಕ್ಕೆ ಬರುತ್ತಾರೆ. ಹಸ್ತಿನಾಪುರದಲ್ಲಿ ಆಗಲೇ ತಮ್ಮ ಹೆಂಡತಿಯ ಸಹೋದರನಾದ ಕೃಪಾಚಾರ್ಯರು ಕೌರವರಿಗೆ ಗುರುಗಳಾಗಿರುತ್ತಾರೆ. ದ್ರೋಣಾಚಾರ್ಯರು ಒಂದು ಅದ್ಭುತವಾದ ಬಿಲ್ಲುಬಾಣಗಳ ಪ್ರದರ್ಶನೆಯನ್ನು ನೀಡುತ್ತಾರೆ. ಒಂದು ಬಾವಿಯಿಂದ ಚಂಡನ್ನು, ಅಂದರೆ ಒಂದು ಬಾಲನ್ನು ಬಾಣಗಳಿಂದಲೇ ಎತ್ತುತ್ತಾರೆ. ಪಾಂಡವರು ಹಾಗೂ ಕೌರವರು ಆಡುತ್ತಿರಬೇಕಾದರೆ ಒಂದು ಚಂಡು ಬಾವಿಯಲ್ಲಿ ಬೀಳುತ್ತದೆ. ಅದನ್ನು ದ್ರೋಣಾಚಾರ್ಯರ ನೈಪುಣ್ಯತೆಯಿಂದ ಚಂಡಿನ ಮೇಲೆ ಬಾಣಗಳನ್ನು ಎಸೆದು ಆಚೆ ತೆಗೆಯುತ್ತಾರೆ. ಇದನ್ನು ತಿಳಿದ ಭೀಷ್ಮದೇವನು ಕೃಪಾಚಾರ್ಯರೊಡನೆ ಚರ್ಚಿಸಿ ದ್ರೋಣಾಚಾರ್ಯರನ್ನು ತಮ್ಮ ವಂಶಜರಿಗೆ, ಅಂದರೆ ಪಾಂಡವರಿಗೆ ಹಾಗೂ ಕೌರವರಿಗೆ ಗುರುಗಳಾಗಿ ಮಾಡುತ್ತಾರೆ. ಅಸ್ತ್ರಶಸ್ತ್ರಗಳನ್ನು ಹೇಳಿಕೊಡುವಂತಹ ಗುರುಗಳನ್ನಾಗಿ ಸ್ಥಾಪಿಸುತ್ತಾನೆ ಭೀಷ್ಮದೇವನು. ಅರ್ಜುನನು ದ್ರೋಣಾಚಾರ್ಯರ ಪರಮ ಶಿಷ್ಯನಾಗುತ್ತಾನೆ. ಶ್ರೀಕೃಷ್ಣನ ಸ್ಮರಣೆಯಲ್ಲಿ ಸದಾ ದ್ರೋಣಾಚಾರ್ಯರು ಹೇಳಿಕೊಡುವಂತಹ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಚೆನ್ನಾಗಿ ಕಲಿಯುತ್ತಿದ್ದನು. ಅದರಲ್ಲಿಯೂ ಧನುರ್ವಿದ್ಯೆಯಲ್ಲಿ ತುಂಬಾ ನಿಪುಣನಾದನು ಅರ್ಜುನನು. ದ್ರೋಣಾಚಾರ್ಯರಿಗೂ ಅರ್ಜುನನನ್ನು ಕಂಡರೆ ತುಂಬಾ ಪ್ರೀತಿಯಾಗಿತ್ತು. ಒಂದು ಬಾರಿ ದ್ರೋಣಾಚಾರ್ಯರನ್ನು ಒಂದು ಮೊಸಳೆಯಿಂದ, ಅಂದರೆ ಕ್ರೊಕೊಡೈಲ್, ಅರ್ಜುನನು ಕಾಪಾಡುತ್ತಾನೆ. ಆಗ ದ್ರೋಣಾಚಾರ್ಯರಿಗೆ ತುಂಬಾ ಸಂತೋಷವಾಗಿ ಅರ್ಜುನನಿಗೆ ಬ್ರಹ್ಮಶಿರ ಎಂಬ ಒಂದು ಅಸ್ತ್ರವನ್ನು ವರವಾಗಿ ಕೊಡುತ್ತಾರೆ. ವಿದ್ಯಾಭ್ಯಾಸದ ಕೊನೆಯಲ್ಲಿ ಅರ್ಜುನನು ಈಗ ಗುರುಗಳಿಗೆ ಏನಾದರೂ ಗುರುದಕ್ಷಿಣೆಯನ್ನು ಕೊಡಬೇಕು ಎಂದು ನಿರ್ಧರಿಸುತ್ತಾನೆ. ಆಗ ದ್ರೋಣಾಚಾರ್ಯರಿಗೆ ದುಃಖ ಉಂಟು ಮಾಡುತ್ತಿರುವಂತಹ ದ್ರುಪದ ಮಹಾರಾಜನನ್ನು ಸೋಲಿಸಿ ದ್ರೋಣಾಚಾರ್ಯರ ಚರಣ ಕಮಲಗಳಿಗೆ ಅರ್ಪಿಸಬೇಕೆಂದು ತೀರ್ಮಾನಿಸುತ್ತಾನೆ ಅರ್ಜುನನು. ದ್ರುಪದ ಮಹಾರಾಜನ ಬಳಿ ಹೋಗುತ್ತಾನೆ ಈಗ ಅರ್ಜುನನು. ಎಲ್ಲರನ್ನು, ಅಲ್ಲಿಯ ಸೈನಿಕರನ್ನು ಸುಲಭವಾಗಿ ಸೋಲಿಸುತ್ತಾನೆ. ದ್ರುಪದ ಮಹಾರಾಜನ ಪ್ರಧಾನ ನಗರ ಅಹಿಚ್ಛತ್ರ, ಅದನ್ನು ಆಕ್ರಮಣ ಮಾಡಿದನು, ದ್ರೋಣಾಚಾರ್ಯರಿಗೆ ಸಮರ್ಪಿಸಿದನು. ಸೋತನು ದ್ರುಪದನು. ಈಗ ಸಮಾಧಾನವಾಯಿತು ದ್ರೋಣಾಚಾರ್ಯರಿಗೆ. ಆದರೆ ದ್ರುಪದ ಮಹಾರಾಜನಿಗೆ ವೈರತ್ವವು ಮತ್ತೆ ಇನ್ನಷ್ಟು ಜಾಸ್ತಿ ಆಯಿತು. ದ್ರೋಣಾಚಾರ್ಯರ ಮೇಲೆ ಇನ್ನೂ ವೈರತ್ವವು ಜಾಸ್ತಿ ಆಯಿತು. ಆದರೆ ಅರ್ಜುನನ ಮೇಲೋ ತುಂಬ ಪ್ರೀತಿಯುಂಟಾಗುತ್ತದೆ. ಅರ್ಜುನನ ಅದ್ಭುತವಾದ ಧನುರ್ವಿದ್ಯೆಯನ್ನು ಕಂಡು ತನ್ನ ಮಗಳಾದ ದ್ರೌಪದಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನಿಸುತ್ತಾನೆ ದ್ರುಪದನು. ಒಂದು ಬಾರಿ ದುರ್ಯೋಧನನು ಒಂದು ಅರಮನೆಯನ್ನು ಸೃಷ್ಟಿಸುತ್ತಾನೆ, ಪಾಂಡವರಿಗಾಗಿ ಒಂದು ಅರಮನೆಯನ್ನು ಸೃಷ್ಟಿಸುತ್ತಾನೆ. ಆ ಅರಮನೆಯು ಒಂದಿಷ್ಟು ಕಿಡಿ ಬೆಂಕಿ ಬಿದ್ದರೆ ಸಾಕು, ತಕ್ಷಣವೇ ಬೆಂಕಿ ಹತ್ತಿಕೊಂಡು ಉರಿದು ಬೂದಿಯಾಗುತ್ತದೆ. ಅಲ್ಲಿಗೆ ಧೃತರಾಷ್ಟ್ರನ ಸಹಾಯದಿಂದ ಪಾಂಡವರನ್ನು ಕಳುಹಿಸುತ್ತಾನೆ. ಅವರು ಅಲ್ಲಿ ಇದ್ದಾಗ ಅವನ ಒಂದು ಯೋಜನೆಯ ಪ್ರಕಾರ, ಅಂದರೆ ದುರ್ಯೋಧನನು ಹಾಕಿದ ಪ್ಲಾನ್ ಪ್ರಕಾರ, ಅರಮನೆಯು ಭಸ್ಮವಾಗುತ್ತದೆ. ಆಗ ಎಲ್ಲರೂ ಪಾಂಡವರು ಸತ್ತರೋ ಎಂದು ತಿಳಿಯುತ್ತಾರೆ. ಎಲ್ಲರೂ ದುಃಖಪಡುತ್ತಾರೆ. ದ್ರುಪದ ಮಹಾರಾಜನಿಗೆ ಕೂಡ ಈ ವಿಷಯವು ತಿಳಿಯುತ್ತದೆ. ಆಗ ತುಂಬ ದುಃಖಪಡುತ್ತಾನೆ ದ್ರುಪದ ಮಹಾರಾಜನು. ಏಕೆಂದರೆ ತನ್ನ ಮಗಳಾದ ದ್ರೌಪದಿಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧರಿಸಿರುತ್ತಾನೆ. ಆದರೆ ಈಗ ಅವರು ಸತ್ತರಲ್ಲ ಎಂದು ತುಂಬ ದುಃಖಪಡುತ್ತಾನೆ ದ್ರುಪದನು. ಆದರೆ ವಾಸ್ತವತೆ ಏನೆಂದರೆ, ಪಾಂಡವರು ಆ ಅರಮನೆಯ ನೆಲದ ಅಡಿಯಲ್ಲಿ, ಅಂದರೆ ಒಂದು ಅಂಡರ್ಗ್ರೌಂಡಲ್ಲಿ, ಭೀಮನು ಸೃಷ್ಟಿ ಮಾಡಿದ ಮಾರ್ಗದಲ್ಲಿ ಕಾಡಿಗೆ ಹೋಗಿ ತಪ್ಪಿಸಿಕೊಳ್ಳುತ್ತಾರೆ. ಅರಮನೆಗೆ ಬೆಂಕಿಯು ಹತ್ತಿಕೊಂಡ ತಕ್ಷಣವೇ ಒಂದು ಸುರಂಗ ಮಾರ್ಗದಲ್ಲಿ ತಪ್ಪಿಸಿಕೊಳ್ಳುತ್ತಾರೆ. ಇದು ಯಾರಿಗೂ ಗೊತ್ತಿರುವುದಿಲ್ಲ. ದ್ರುಪದ ಮಹಾರಾಜನು ಒಂದು ಬಾರಿ ಸ್ವಯಂವರವನ್ನು ಏರ್ಪಡಿಸಿರುತ್ತಾನೆ. ತನ್ನ ಮಗಳಿಗಾಗಿ, ದ್ರೌಪದಿಯ ಮದುವೆಗಾಗಿ ಸ್ವಯಂವರವನ್ನು ಏರ್ಪಡಿಸಿರುತ್ತಾನೆ. ಸ್ವಯಂವರಗಳಲ್ಲಿ ವಿಧ ವಿಧವಾದ ಸ್ಪರ್ಧೆಗಳನ್ನು ಏರ್ಪಡಿಸಿರುತ್ತಾರೆ ಆಗಿನ ಕಾಲದ ರಾಜಂದಿರು. ಕೃಷ್ಣನು ನಗ್ನಜಿತಿಯನ್ನು ಸ್ವಯಂವರದಲ್ಲಿ ಮದುವೆ ಆಗಿರುತ್ತಾನೆ. ಅಲ್ಲಿ ಸ್ಪರ್ಧೆ ಏನೆಂದರೆ, ಅಂದರೆ ಕಾಂಪಿಟೇಷನ್, ಯಾರು ಅತಿ ಭಯಂಕರವಾದ 7 ಎತ್ತುಗಳನ್ನು ಅಡಗಿಸುತ್ತಾರೋ, ಸೋಲಿಸುತ್ತಾರೋ, ಅವನು ನಗ್ನಜಿತಿಯನ್ನು ಮದುವೆಯಾಗಬಹುದು. ಆ ಸ್ಪರ್ಧೆಯಲ್ಲಿ ಕೃಷ್ಣನು 7 ಎತ್ತುಗಳನ್ನು ಸೋಲಿಸಿ ನಗ್ನಜಿತಿಯನ್ನು ಮದುವೆಯಾಗುತ್ತಾನೆ. ಈ ರೀತಿಯಲ್ಲಿ ಸ್ವಯಂವರಗಳಲ್ಲಿ ವಿಧ ವಿಧವಾದ ಸ್ಪರ್ಧೆಗಳಿರುತ್ತವೆ. ಇಲ್ಲಿ ದ್ರುಪದನು ತನ್ನ ಮಗಳ ಸ್ವಯಂವರಕ್ಕೆ ಒಂದು ಸ್ಪರ್ಧೆಯನ್ನು, ಅಂದರೆ ಕಾಂಪಿಟೇಷನ್ ಏರ್ಪಡಿಸಿರುತ್ತಾನೆ. ಒಂದು ಮತ್ಸ್ಯವನ್ನು ತುಂಬ ಎತ್ತರದಲ್ಲಿ ಕಟ್ಟಿ ಅದರ ಕಣ್ಣನ್ನು ಯಾರು ಸರಿಯಾಗಿ ಒಡೆಯುತ್ತಾರೋ, ಬಾಣದಿಂದ ಚುಚ್ಚುತ್ತಾರೋ, ಅವರಿಗೆ ದ್ರೌಪದಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಘೋಷಿಸುತ್ತಾನೆ. ಈ ಕೆಲಸವನ್ನು ಮಾಡಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ಈಗ ಬಂದನು ನಮ್ಮ ಕೃಷ್ಣ ಭಕ್ತ. ಅರ್ಜುನನು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಆ ಕೆಲಸವನ್ನು ಸುಲಭವಾಗಿ ಮಾಡುತ್ತಾನೆ. ಏಕೆಂದರೆ ಯಾರಿಗೂ ಇನ್ನೂ ಪಾಂಡವರು ಬದುಕಿದ್ದಾರೆ ಎಂದು ಗೊತ್ತಿರುವುದಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಕಾಡಿನಲ್ಲಿ ವಾಸ ಮಾಡುತ್ತಿದ್ದರು ಪಾಂಡವರು. ಆದ್ದರಿಂದ ಬ್ರಾಹ್ಮಣನ ವೇಷದಲ್ಲಿ ಬರುತ್ತಾನೆ ಅರ್ಜುನನು. ಕೊನೆಯದಾಗಿ ಹಾಗೋ ಹೀಗೋ ದ್ರುಪದ ಮಹಾರಾಜನು ತನ್ನ ಮಗಳನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಿದನು. ಆದರೆ ದ್ರೌಪದಿಯನ್ನು ಅರ್ಜುನನ ಸಹೋದರರು ಕೂಡ ತಾಯಿ ಕುಂತಿಯ ಆಜ್ಞೆಯಿಂದ ಮದುವೆಯಾಗುತ್ತಾರೆ. ಅರ್ಜುನನು ಗೆದ್ದ ಒಂದನ್ನು 5 ಮಂದಿ ಹಂಚಿಕೊಳ್ಳಲು ಹೇಳುತ್ತಾಳೆ ತಾಯಿ ಕುಂತಿದೇವಿ. ಇದು ಒಂದು ಆಶ್ಚರ್ಯವಾದ ವಿಷಯ. ಚರಿತ್ರೆಯಲ್ಲಿ ಒಬ್ಬ ಗಂಡನು ಅನೇಕ ಮಂದಿ ಸ್ತ್ರೀಯರನ್ನು ಮದುವೆಯಾಗುವುದನ್ನು ನೋಡಿದ್ದೇವೆ. ಆದರೆ ಹೇಗೆ ಒಬ್ಬಳು 5 ಮಂದಿ ಗಂಡಂದಿರನ್ನು ಮದುವೆ ಮಾಡಿಕೊಳ್ಳಲು ಸಾಧ್ಯ? ಈ ರೀತಿಯಲ್ಲಿ ಅನೇಕ ಮಂದಿಗೆ ಸಂದೇಹ ಬರಬಹುದು. ಆದರೆ ಇದು ಒಂದು ಶಿವನ ಅನುಗ್ರಹ, ಶಿವನ ಇಚ್ಛೆ. ದ್ರೌಪದಿಯು ಹಿಂದಿನ ಜನ್ಮದಲ್ಲಿ ಏನೋ ವರವನ್ನು ಕೇಳಲು ಹೋಗಿ 5 ಗಂಡಂದಿರು ಪಡೆಯುವಂತಹ ಒಂದು ವರವಾಗಿ ಶಿವನ ಬಳಿಯಿಂದ ಸ್ವೀಕರಿಸುತ್ತಾಳೆ. ಚರಿತ್ರೆಯಲ್ಲಿ ಮತ್ತೊಂದು ಕಡೆ ಕೂಡ ಇದೇ ರೀತಿಯಲ್ಲಿ ಆಗಿದೆ. ಪ್ರಚೇತರು 10 ಮಂದಿ 10,000 ವರ್ಷಗಳು ಸಮುದ್ರದೊಳಗೆ ತಪಸ್ಸು ಮಾಡಿ ವಿಷ್ಣುವಿನ ದರ್ಶನವನ್ನು ನೇರವಾಗಿ ಪಡೆದ ವೈಷ್ಣವರು ಪ್ರಚೇತರು. ವಿಷ್ಣುವಿನ ಪರಮ ಭಕ್ತರು, ಪ್ರಚೇತರು. ಈ 10 ಮಂದಿ ಕೂಡ ವಿಷ್ಣುವಿನ ಆಜ್ಞೆಯಂತೆ ಒಬ್ಬಳನ್ನು ಮದುವೆಯಾಗುತ್ತಾರೆ, ಮಾರಿಷ ಎಂಬುವವಳನ್ನು ಮದುವೆಯಾಗುತ್ತಾರೆ. ಆದರೆ ಈ 2 ಸಂಗತಿಗಳಲ್ಲಿಯೂ ವೈಷ್ಣವರು ಎಂಬುದನ್ನು ನಾವು ಮರೆಯಬಾರದು. ಪ್ರಚೇತರು ಭಗವಂತನ ಪರಿಶುದ್ಧ ಭಕ್ತರೇ, ಅಂದರೆ ಪ್ಯೂರ್ ಡಿವೋಟೀಸ್. ಪಂಚಪಾಂಡವರು ಕೂಡ ಭಗವಂತನ ಪರಿಶುದ್ಧ ಭಕ್ತರೇ, ಪ್ಯೂರ್ ಡಿವೋಟೀಸ್. ಆದ್ದರಿಂದ ಯಾವ ತಪ್ಪಾದ ಚಿಂತನೆಗಳನ್ನು ನಾವು ಮಾಡಬಾರದು. ಏಕೆಂದರೆ ಭಗವಂತನ ಪರಿಶುದ್ಧ ಭಕ್ತರು ಏನೇ ಮಾಡಿದರೂ ಅದು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತದೆ, ಅದು ಲೋಕ ಕಲ್ಯಾಣಕ್ಕಾಗಿಯೇ ಮಾಡುತ್ತಾರೆ, ಎಲ್ಲರಿಗೂ ಎಲ್ಲ ರೀತಿಗಳಲ್ಲಿಯೂ ಒಳ್ಳೆಯದಾಗುವಂತೆಯೇ ಮಾಡುತ್ತಾರೆ. ಇದು ವೈಷ್ಣವರ ಕೃಪೆ. ಈಗ ದ್ರುಪದ ಮಹಾರಾಜನು ಭೀಷ್ಮದೇವನನ್ನು ಮುಗಿಸಿ ಹಾಕಲು ಶಿಖಂಡಿಯನ್ನು ಪಡೆದನು, ದ್ರೌಪದಿಯನ್ನು ಸರಿಯಾದ ಗಂಡಸಿಗೆ ಕೊಟ್ಟನು, ಪಾಂಡವರಿಗೆ ಕೊಟ್ಟನು. ಈಗ ದ್ರೋಣಾಚಾರ್ಯರನ್ನು ಮುಗಿಸಲು ದೃಷ್ಟದ್ಯುಮ್ನ ಎಂಬ ಮಗನನ್ನು ಯಜ್ಞವನ್ನು ಮಾಡಿ ಪಡೆದನು. ದೃಷ್ಟದ್ಯುಮ್ನ ವಿದ್ಯಾಭ್ಯಾಸಕ್ಕೋಸ್ಕರ ದ್ರೋಣಾಚಾರ್ಯರ ಬಳಿ ಕಳುಹಿಸುತ್ತಾನೆ. ನೋಡಿ, ದ್ರೋಣಾಚಾರ್ಯರು ವೈರಿ ಎಂದು ಗೊತ್ತು ದ್ರುಪದನಿಗೆ. ಆದರೂ ದ್ರೋಣಾಚಾರ್ಯರ ಮೇಲೆ ವಿಶ್ವಾಸವನ್ನಿಟ್ಟು ತನ್ನ ಮಗನನ್ನು ದೃಷ್ಟದ್ಯುಮ್ನನ್ನು ಅಸ್ತ್ರಶಸ್ತ್ರಾಭ್ಯಾಸಕ್ಕೆ ಕಳುಹಿಸುತ್ತಾನೆ. ಇದು ಒಂದು ದೊಡ್ಡ ವಿಷಯ. ದ್ರೋಣಾಚಾರ್ಯರು ತನ್ನ ಶತ್ರುವಿನ ಮಗ ಎಂದು ಗೊತ್ತಿದ್ದರೂ ಶಿಷ್ಯನಾಗಿ ಅಂಗೀಕರಿಸುತ್ತಾರೆ. ಇದು ಮತ್ತೊಂದು ದೊಡ್ಡ ವಿಷಯ. ಶತ್ರುವಿನ ಮಗನು ಬಂದಾಗ ತಮ್ಮ ವಿದ್ಯಾರ್ಥಿಯಾಗಿ ಸ್ವೀಕರಿಸುತ್ತಾರೆ. ಈಗ ಇನ್ನೂ ಒಂದು ದೊಡ್ಡ ವಿಷಯ. ದೃಷ್ಟದ್ಯುಮ್ನಿಂದಲೇ ತಾನು ಮರಣಿಸುತ್ತಾನೆ ಎಂದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ಗೊತ್ತು. ದ್ರುಪದ ಮಹಾರಾಜನು ಒಂದು ಯಜ್ಞವನ್ನು ಮಾಡಿ ತನ್ನನ್ನು ಸಾಯಿಸುವಂತಹ ದೃಷ್ಟದ್ಯುಮ್ನನ್ನು ಪಡೆದ ವಿಷಯವು ಗೊತ್ತಿದ್ದರೂ ಎಲ್ಲ ಅಸ್ತ್ರಶಸ್ತ್ರಾಭ್ಯಾಸಗಳನ್ನು ಚೆನ್ನಾಗಿ ಹೇಳಿಕೊಡುತ್ತಾರೆ ದ್ರೋಣಾಚಾರ್ಯರು ದೃಷ್ಟದ್ಯುಮ್ನಿಗೆ. ನೋಡಿ, ಇದು ಬ್ರಾಹ್ಮಣರ ಗುಣ. ಬ್ರಾಹ್ಮಣರ ಗುಣಗಳು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಶಮೋದಮಸ್ತಪಃ ಶೌಚಂ ಕ್ಷಾಂತಿರ್ ಆರ್ಜವಂ ಏವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮಗಳನ್ನು ಮಾಡುತ್ತಾರೆ. ಇದು ಬ್ರಾಹ್ಮಣರ ಲಕ್ಷಣಗಳು. ಸುಮ್ಮನೆ ಹೆಸರಿಗೆ ಮಾತ್ರ ಬ್ರಾಹ್ಮಣರಾಗಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಬ್ರಾಹ್ಮಣರ ಗುಣಗಳನ್ನು ಹೇಳಿದ್ದಾನೆ, ಕ್ಷತ್ರಿಯರ ಗುಣಗಳನ್ನು ಹೇಳಿದ್ದಾನೆ, ವೈಶ್ಯರ ಗುಣಗಳನ್ನು ಹೇಳಿದ್ದಾನೆ, ಶೂದ್ರರ ಲಕ್ಷಣಗಳನ್ನು ವಿವರಿಸಿದ್ದಾನೆ, ಎಲ್ಲವನ್ನು ಹೇಳಿದ್ದಾನೆ ಭಗವಂತನು. ನಾವು ಜ್ಞಾನವನ್ನು ತೆಗೆದುಕೊಳ್ಳಬೇಕು ಅಷ್ಟೇ. ಎಲ್ಲವೂ ಸಿದ್ಧವಾಗಿದೆ, ರೆಡಿಯಾಗಿದೆ, ನಾವು ಸ್ವೀಕರಿಸಬೇಕು ಅಷ್ಟೇ. ಹೇಗೆ ಒಂದು ತಾಯಿ ಅಡಿಗೆ ಮಾಡಿ ರುಚಿ ರುಚಿಯಾಗಿ ತನ್ನ ಮಗುವಿನ ಮುಂದಿಡುತ್ತಾಳೋ, ಎಲ್ಲರಿಗೂ ತಂದೆ ತಾಯಿಯಾದ ಶ್ರೀಕೃಷ್ಣನು ನಮಗೆ ರುಚಿ ರುಚಿಯಾಗಿರುವಂತಹ ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಮ ಮುಂದಿಟ್ಟಿದ್ದಾನೆ, ನಾವು ಸ್ವೀಕರಿಸಬೇಕು ಅಷ್ಟೇ. ಕುರುಕ್ಷೇತ್ರದ ರಣರಂಗದಲ್ಲಿ ಪಾಂಡವರಿಗೂ ಹಾಗೂ ಕೌರವರಿಗೂ ಯುದ್ಧವು ನಡೆಯುತ್ತದೆ. ಆಗ ದ್ರೋಣಾಚಾರ್ಯರು, ಭೀಷ್ಮರು, ಕೃಪಾಚಾರ್ಯರು ಎಲ್ಲರೂ ಕೌರವರ ಪಕ್ಷವನ್ನು ವಹಿಸುತ್ತಾರೆ. ಪಾಂಡವರ ಕಡೆ ದ್ರುಪದ ಮಹಾರಾಜನು ಸೇರುತ್ತಾನೆ. ಇದಕ್ಕೆ ಅನೇಕ ಕಾರಣಗಳಿವೆ. ಮೊದಲನೆಯದಾಗಿ ತನ್ನ ಅಳಿಯಂದರಿಗೆ ಸಹಾಯ ಮಾಡುವುದಕ್ಕೆ. ಎರಡನೆಯ ಕಾರಣ ಹಸ್ತಿನಾಪುರದ ಮೇಲಿರುವ ಸೇಡು. ಮೂರನೆಯದಾಗಿ ಭೀಷ್ಮದೇವನನ್ನು ಮುಗಿಸುವುದಕ್ಕೆ. ನಾಲ್ಕನೆಯದಾಗಿ ದ್ರೋಣಾಚಾರ್ಯರನ್ನು ಸಂಹರಿಸುವುದಕ್ಕೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ವಾಸ್ತವವಾಗಿ ದುರ್ಯೋಧನನು ಪಾಂಡವರನ್ನು ತುಂಬಾ ಕಡಿಮೆ ಲೆಕ್ಕ ಹಾಕುತ್ತಾನೆ. ಹೇಗಿದ್ದರೂ ಪಾಂಡವರು 13 ವರ್ಷಗಳ ಕಾಲ ವನವಾಸ ಮಾಡಿದರು. ಇನ್ನು ಅವರಿಗೆ ಯಾರ ಸಹಾಯವೂ ದೊರೆಯುತ್ತದೆ? ಹಸ್ತಿನಾಪುರದ ರಾಜ ಯುವರಾಜಂದಿರು ನಾವಿರಬೇಕಾದರೆ ರಾಜ್ಯವಿಲ್ಲದವರಿಗೆ ಯಾವ ರಾಜರು ತಾನೇ ಸಹಾಯ ಮಾಡುತ್ತಾರೆ? ಈ ರೀತಿಯಲ್ಲಿ ತಪ್ಪು ಲೆಕ್ಕವನ್ನು ಹಾಕಿದನು ದುರ್ಯೋಧನನು. ಆದರೆ ಕುರುಕ್ಷೇತ್ರದ ರಣರಂಗದಲ್ಲಿ ಇಬ್ಬರಿಗೂ ನಡೆಯುವ ಯುದ್ಧದ ಪ್ರಾರಂಭದಲ್ಲಿ ಸೈನ್ಯ ವ್ಯವಸ್ಥೆಯನ್ನು ಕಂಡು, ಮಹಾಸೈನ್ಯವನ್ನು ಕಂಡು ದುರ್ಯೋಧನನಿಗೆ ತುಂಬಾ ಆಶ್ಚರ್ಯವಾಗುತ್ತದೆ, ಭಯವಾಗುತ್ತದೆ. ಕೃಷ್ಣ ಮತ್ತು ಪಾಂಡವರು ಊದಿದ ಶಂಕುಗಳ ಗರ್ಜನೆಯು ದುರ್ಯೋಧನನ ಹೃದಯವನ್ನು ನುಚ್ಚು ನೂರಾಗಿ ಮಾಡಿತು. ಭಗವದ್ಗೀತೆಯಲ್ಲಿ 5 ಶ್ಲೋಕಗಳಲ್ಲಿ ಇದನ್ನು ಸುಂದರವಾಗಿ ವಿವರಿಸಿದೆ. ಪಾಂಚಜನ್ಯಂ ಋಷಿಕೇಶೋ ದೇವತತ್ತಂ ಧನಂಜಯ ಪೌಂಡ್ರೌ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀ ಚ ಮಹಾರಥ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತ ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಾಂ ದದ್ಮುಹು ಪೃಥಕ್ ಪೃಥಕ್ ಸಘೋಷೋ ದಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಕವನ್ನು, ಅರ್ಜುನನು ತನ್ನ ಭಯಂಕರವಾದ ದೇವದತ್ತವನ್ನು, ವೃಕೋದರನು ಅಥವಾ ಅದ್ಭುತವಾದ ಸಾಹಸಗಳನ್ನು ಮಾಡಬಲ್ಲವನಾದ ಭೀಮನು ಪೌಂಡ್ರವೆನ್ನುವ ಶಂಕವನ್ನು ಊದಿದರು. ಕುಂತೀಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯ ಎಂಬುವ ತನ್ನ ಶಂಕವನ್ನು ಊದಿದನು. ನಕುಲ ಸಹದೇವನು ಸುಘೋಷ ಹಾಗೂ ಮಣಿಪುಷ್ಪಕ ಎಂಬುವ ಶಂಕಗಳನ್ನು ಊದಿದರು. ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹುವು, ಸೌಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಕಗಳನ್ನು ಊದಿದರು. ಈ ಶಂಕಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಈ ರೀತಿಯಲ್ಲಿ ಹೇಳಿದೆ. ಕೆಲವರು ಕೇಳುತ್ತಾರೆ, ಕೃಷ್ಣನು ಹಿಂಸಾಚರಣೆಯನ್ನು ಅಪೇಕ್ಷಿಸಿದನು, ಇದು ಸರಿಯೇ? ಅರ್ಜುನನು ಅಹಿಂಸೆಯನ್ನು ಆಚರಿಸಲು ಇಚ್ಛಿಸಿದನು, ಆದರೆ ಕೃಷ್ಣನು ಹಿಂಸಾಚರಣೆಯಲ್ಲಿ ತೊಡಗಿಸಿದನು ಅರ್ಜುನನನ್ನು, ಇದು ಸರಿಯಲ್ಲ. ಈ ರೀತಿಯಲ್ಲಿ ಕೆಲವರು ಕಡಿಮೆ ಬುದ್ಧಿಯುಳ್ಳವರು ದೂಷಿಸುತ್ತಾರೆ ಕೃಷ್ಣನನ್ನು. ಶ್ರೀಲ ಪ್ರಭುಪಾದರು ವಿವರಿಸುತ್ತಾರೆ, ಹೌದು, ಖಂಡಿತವಾಗಿಯೂ ಹಿಂಸಾಚರಣೆಯೇ. ಏಕೆಂದರೆ ಕುರುಕ್ಷೇತ್ರದ ರಣರಂಗವು ಯುದ್ಧಭೂಮಿ, ಯುದ್ಧಭೂಮಿಯಲ್ಲಿ ಯುದ್ಧವು ನಡೆಯಲೇಬೇಕು, ಕೆಟ್ಟವರು ನಾಶವಾಗಲೇಬೇಕು. ಒಂದು ಪೊಲೀಸ್ ಠಾಣೆಯಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ಕೈದಿಗಳು ಬಂದಾಗ ಪೊಲೀಸರು ನಾನು ಅಹಿಂಸಾಚರಣೆಯನ್ನು ಆಚರಿಸುತ್ತೇನೆ, ಹಿಂಸೆಯನ್ನು ಮಾಡುವುದಿಲ್ಲ ಎಂದು ಕೈ ಕಟ್ಟಿ ಕುಳಿತುಕೊಂಡರೆ ಅವರನ್ನು ಜನರು ಮೂರ್ಖರು ಎಂದು ಕರೆಯುತ್ತಾರೆ. ಎಲ್ಲಿ ಹಿಂಸೆಯನ್ನು ಬಳಸಬೇಕೋ ಅಲ್ಲಿ ಉಪಯೋಗಿಸಲೇಬೇಕು. ನಾನು ಕೈದಿಗಳನ್ನು ಹೊಡೆಯುವುದಿಲ್ಲ ಎಂದು ಹೇಳುವುದು ಮೂರ್ಖತನ. ಇದೇ ರೀತಿಯಲ್ಲಿ ದುಷ್ಟರನ್ನು ಸಂಹಾರ ಮಾಡಲು ಹಿಂಸಾಚರಣೆಯನ್ನು ಉಪಯೋಗಿಸಲೇಬೇಕು, ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಉಪಯೋಗಿಸಬೇಕು, ಆಗಲೇ ಅದು ಸರಿ. ಸ್ವಾರ್ಥಕ್ಕಾಗಿ ಉಪಯೋಗಿಸಿದರೆ ಕರ್ಮಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತೇವೆ. ಉದಾಹರಣೆಗೆ, ಅರ್ಜುನನು ನನ್ನ ಸುಖಕ್ಕಾಗಿ ನನ್ನ ನೆಂಟರನ್ನು ಸಾಯಿಸುತ್ತೇನೆ, ಯುದ್ಧ ಮಾಡುತ್ತೇನೆ ಎಂದು ಯುದ್ಧ ಮಾಡಿದರೆ ಅರ್ಜುನನನ್ನು ಸ್ವಾರ್ಥಿ ಎಂದು ಕರೆಯಬಹುದು. ಆದರೆ ಅರ್ಜುನನು ಕೃಷ್ಣನ ಆಜ್ಞೆಯಂತೆ ಯುದ್ಧ ಮಾಡಿದನು. ಕೃಷ್ಣನು ಹೇಳಿದನು, ನನ್ನನ್ನು ಸ್ಮರಿಸುತ್ತಾ ನಿನ್ನ ಕಾರ್ಯವನ್ನು ಮಾಡು ಅರ್ಜುನ ಎಂದು ಹೇಳಿದನು. ಕೃಷ್ಣನ ಮಾತನ್ನು ಕೇಳಿ ಯುದ್ಧವನ್ನು ಮಾಡಿದನು ಅರ್ಜುನನು. ಕೃಷ್ಣನ ಆಜ್ಞೆಯಂತೆ ಕೃಷ್ಣನಿಗೋಸ್ಕರ ಕೃಷ್ಣ ಪ್ರಜ್ಞೆಯಲ್ಲಿ ಯುದ್ಧ ಮಾಡಿದನು ಅರ್ಜುನನು, ಅವನಿಗೋಸ್ಕರವಲ್ಲ. ನಿಜವಾಗಿ ಹೇಳಬೇಕೆಂದರೆ ಅರ್ಜುನನಿಗೆ ಯುದ್ಧ ಮಾಡಲು ಮೊದಲು ಇಷ್ಟವೇ ಇರಲಿಲ್ಲ. ಅರ್ಜುನನು ಬೇಕೆಂದರೆ ಎಲ್ಲವನ್ನು ಬಿಟ್ಟು ಓಡಿ ಹೋಗುತ್ತೇನೆ, ಭಿಕ್ಷೆ ಬೇಡಿಯಾದರೂ ಬದುಕುತ್ತೇನೆ, ಆದರೆ ನನ್ನ ಗುರುಗಳನ್ನು, ಮಕ್ಕಳನ್ನು, ತಂದೆ ತಾತಂದಿರನ್ನು, ಬಂಧುಗಳನ್ನು, ಮಿತ್ರರನ್ನು ಸಾಯಿಸುವುದಿಲ್ಲ ಎಂದು ಹೇಳುತ್ತಾನೆ. ಇದು ವಾಸ್ತವವಾಗಿ ಅರ್ಜುನನ ಮೊದಲನೆಯ ನಿರ್ಧಾರ, ಡಿಸಿಷನ್. ಆಗ ಕೃಷ್ಣನು ಭಗವದ್ಗೀತೆಯನ್ನು ಹೇಳುತ್ತಾನೆ. ಕುರುಕ್ಷೇತ್ರದ ರಣರಂಗದಲ್ಲಿ 2 ಸೈನ್ಯಗಳ ಮಧ್ಯೆ, ಪಾಂಡವರ ಹಾಗೂ ಕೌರವರ 2 ಸೈನ್ಯಗಳ ಮಧ್ಯೆ ಭಗವದ್ಗೀತೆಯನ್ನು ಹೇಳುತ್ತಾನೆ. ಅರ್ಜುನನಿಗೆ ಉಪದೇಶಗಳನ್ನು ನೀಡುತ್ತಾನೆ. ಇದು ಭಗವದ್ಗೀತೆಯ ಪ್ರಾರಂಭ. ನಂತರ ಕೃಷ್ಣನ ಉಪದೇಶಗಳನ್ನು ಪಡೆದ ಮೇಲೆ ಅರ್ಜುನನು ಹೇಳುತ್ತಾನೆ, ಸರ್ವಮೇತದ್ ಋತಂ ಮನ್ಯೇಯನ್ ಮಾಂ ವದಸಿ ಕೇಶವ. ಹೇ ಕೃಷ್ಣ, ಹೇ ಕೇಶವ, ನೀನು ಏನೇನೆಲ್ಲ ಹೇಳಿದೆಯೋ ಅವುಗಳನ್ನೆಲ್ಲ ನಾನು ಸತ್ಯವೆಂದು ಒಪ್ಪುತ್ತೇನೆ. ನೀನು ಏನು ಹೇಳುತ್ತೇಯೋ ಅದನ್ನು ನಾನು ಪಾಲಿಸುತ್ತೇನೆ. ಕರಿಷ್ಯೇ ವಚನಂ ತವ, ನೀನು ಹೇಳುವುದನ್ನು ನಾನು ಮಾಡುತ್ತೇನೆ. ಈ ರೀತಿಯಲ್ಲಿ ಕೃಷ್ಣನಿಗೆ ಶರಣಾಗಿ ಅರ್ಜುನನು ಯುದ್ಧ ಮಾಡುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿ. ಆದ್ದರಿಂದ ನಾವು ಹಿಂಸೆ ಯಾವುದು ಅಹಿಂಸೆ ಯಾವುದೆಂದು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಕೃಷ್ಣನು ಏನು ಹೇಳುತ್ತಾನೋ ಅದನ್ನು ಮಾಡಲು ನಾವು ಸಿದ್ಧರಾಗಿರಬೇಕು. ಕೃಷ್ಣನ ಮಾತನ್ನು ಕೇಳಿದರೆ ನಾವು ಅವನ ಬಳಿ ಹೋಗಿ ಸೇರುತ್ತೇವೆ. ಕೃಷ್ಣನ ಬಳಿ ಹೋಗಲು ಕೃಷ್ಣನು 5 ಕೆಲಸಗಳನ್ನು ನಮಗೆ ಮಾಡಲು ಹೇಳುತ್ತಾನೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮತ್ಕರ್ಮಕೃತ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರಹ ಸರ್ವಭೂತೇಶು ಯಹ ಸಮಾಂ ಏತಿ ಪಾಂಡವ. ನನ್ನ ಪ್ರೀತಿಯ ಅರ್ಜುನನೇ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುತ್ತಾರೋ, ಯಾರು ನನ್ನನ್ನು ತನ್ನ ಬದುಕಿನ ಪರಮ ಗುರಿಯಾಗಿ ಮಾಡಿಕೊಳ್ಳುತ್ತಾರೋ, ಮತ್ತೆ ಯಾರು ಎಲ್ಲ ಜೀವಿಗಳ ಮಿತ್ರನೋ ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುತ್ತಾನೆ. ಈ ರೀತಿಯಲ್ಲಿ ನಾವು ಕೃಷ್ಣನ ಪ್ರಜ್ಞೆಯಲ್ಲಿರಬೇಕಾದರೆ ಅವನ ಕಾರ್ಯಗಳಿಗಾಗಿ ಖಂಡಿತವಾಗಿಯೂ ಅಹಿಂಸೆ ಎಲ್ಲಿ ಆಚರಿಸಬೇಕೋ ಅಲ್ಲಿ ಆಚರಿಸಬೇಕು, ಮತ್ತೆ ಹಿಂಸೆಯನ್ನು ಆಚರಿಸುವ ಕಡೆ ಹಿಂಸೆಯನ್ನು ಉಪಯೋಗಿಸಬೇಕು, ದಂಡನೆಗಳನ್ನು ನೀಡಬೇಕು. ಕೃಷ್ಣನಿಗಾಗಿ ನಾವು ಏನನ್ನಾದರೂ ಮಾಡಲು ಸಿದ್ಧರಾಗಿರಬೇಕು. ಹೇಗೆ ಏಕಲವ್ಯನು ತನ್ನ ಬಲಗೈಯಿನ ಹೆಬ್ಬೆರಳನ್ನು ತನ್ನ ಮಾನಸಿಕ ಗುರುಗಳಾದ ದ್ರೋಣಾಚಾರ್ಯರು ಕೇಳಿದ ಕೂಡಲೇ ಕತ್ತರಿಸಿ ಕೊಟ್ಟು ಬಿಟ್ಟನೋ, ನಾವು ಜಗದ್ಗುರುಗಳಾದ ಶ್ರೀ ಕೃಷ್ಣನ ಮಾತನ್ನು ತಕ್ಷಣವೇ ಪಾಲಿಸಬೇಕು. ಏಕಲವ್ಯನು ಅದ್ಭುತವಾದ ಧನುರ್ವಿದ್ಯಾರ್ಥಿ ಆಗಿರುತ್ತಾನೆ, ಆದರೆ ದ್ರೋಣಾಚಾರ್ಯರು ಹೆಬ್ಬರಳನ್ನು ಕೇಳಿದಾಗ ಅದನ್ನು ಕತ್ತರಿಸಿ ಗುರುದಕ್ಷಿಣೆಯಾಗಿ ಕೊಟ್ಟು ಬಿಡುತ್ತಾನೆ. ನೋಡಿ, ಧನುರ್ವಿದ್ಯೆಯಲ್ಲಿ ಏಕಲವ್ಯನಿಗೆ ತುಂಬಾ ಆಸಕ್ತಿ ಇರುತ್ತದೆ, ಅದಕ್ಕಾಗಿ ತನ್ನ ಪ್ರಾಣವನ್ನು ಕೂಡ ಕೊಡಲು ಸಿದ್ಧನಾಗಿದ್ದನು, ಅಷ್ಟೊಂದು ನಿಪುಣನಾಗಿದ್ದನು. ಆದರೆ ಗುರುಗಳ ವಾಕ್ಯವನ್ನು ಪಾಲಿಸಲು ಹೆಬ್ಬೆರಳು ಇಲ್ಲದಿದ್ದರೆ ತನ್ನ ಧನುರ್ವಿದ್ಯೆಯು ಮೊತ್ತವೂ ನಿಷ್ಪ್ರಯೋಜಕವಾಗುತ್ತದೆ ಎಂದು ಗೊತ್ತಿದ್ದರೂ ಹೆಬ್ಬೆರಳನ್ನು ತನ್ನ ಬಾಣದಿಂದ ತುಂಡು ಮಾಡಿ ಸಮರ್ಪಿಸುತ್ತಾನೆ ತನ್ನ ಗುರುಗಳಿಗೆ. ಇದು ಏಕಲವ್ಯನಲ್ಲಿ ಇದ್ದ ಗುರುಭಕ್ತಿ. ಒಂದು ಭೌತಿಕ ವಿದ್ಯೆಯನ್ನು ದ್ರೋಣಾಚಾರ್ಯರ ಕೃಪೆಯಿಂದ ಪಡೆದ ಕಾರಣದಿಂದ ಅಷ್ಟೊಂದು ದೊಡ್ಡ ಗುರುದಕ್ಷಿಣೆಯನ್ನು ನೀಡಿದನು ಏಕಲವ್ಯನು. ಇನ್ನು ನಾವು ನಮ್ಮ ಬಾಳನ್ನೇ ಮಾರ್ಪಡಿಸಿದ ಗುರುಗಳಿಗೆ, ಆಧ್ಯಾತ್ಮಿಕ ಬಾಳನ್ನು ನೀಡಿದ ಗುರುಗಳಿಗೆ, ಶಾಶ್ವತವಾದ ಜೀವನವನ್ನು ನೀಡಿದ ಗುರುಗಳಿಗೆ, ಭಗವಂತನನ್ನು ತೋರಿಸಿದ ಗುರುಗಳಿಗೆ, ನಿಜವಾದ ತಂದೆ ತಾಯಿ ಆಶ್ರಯವನ್ನು ನೀಡಿದ ಗುರುಗಳಿಗೆ, ಶ್ರೀಲ ಪ್ರಭುಪಾದರಿಗೆ ನಾವು ಏನು ಕೊಡಬೇಕು? ನೀವೇ ಯೋಚಿಸಿ ನೋಡಿ. ಏಕಲವ್ಯನು ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೊಟ್ಟನು, ಅರ್ಜುನನು ದ್ರುಪದ ಮಹಾರಾಜನನ್ನು ಗುರುದಕ್ಷಿಣೆಯಾಗಿ ಕೊಟ್ಟನು, ಕೃಷ್ಣನು ಸಾಂದೀಪನಿ ಮುನಿಗಳ ಮಗನನ್ನು ಗುರುದಕ್ಷಿಣೆಯಾಗಿ ಮತ್ತೆ ಕಾಪಾಡಿದನು. ಈಗ ನಾವು ನಮ್ಮ ಬಾಳನ್ನು ಮಾರ್ಪಡಿಸಿದ ಶ್ರೀಲ ಪ್ರಭುಪಾದರಿಗೆ ಏನು ಗುರುದಕ್ಷಿಣೆಯಾಗಿ ಕೊಡಬಹುದು? ಅವರನ್ನು ಹೇಗೆ ನಾವು ಸಂತೃಪ್ತಿಗೊಳಿಸಬಹುದು? ಅವರು ಹೇಳಿರುವುದನ್ನು ಪಾಲಿಸಿದರೆ ಸಾಕು, ಅವರು ಹಾಕಿದ ನಿಯಮಗಳನ್ನು ಶಿಸ್ತಿನಿಂದ ಆಚರಿಸಿದರೆ ಸಾಕು, ಅವರಿಗೆ ತುಂಬಾ ಸಂತೋಷವಾಗುತ್ತದೆ. ಏಕೆಂದರೆ ಅವರು ಹಾಕಿದ ನಿಯಮಗಳನ್ನು ನಾವು ಶಿಸ್ತಿನಿಂದ ಆಚರಿಸಿದರೆ ಆ ಭಗವಂತನ ಲೋಕಕ್ಕೆ ಹೋಗುತ್ತೇವೆ. ಇದೇ ಶ್ರೀಲ ಪ್ರಭುಪಾದರಿಗೆ ಬೇಕಾಗಿರುವುದು. ಈ ಕೃಷ್ಣ ಜ್ಞಾನವನ್ನು, ಕೃಷ್ಣನ ನಾಮವನ್ನು ಪ್ರಚಾರ ಮಾಡಿದರೆ ಅವರಿಗೆ ಸಂತೋಷವಾಗುತ್ತದೆ. ಇನ್ನೂ ಅನೇಕ ಬದ್ಧ ಜೀವಾತ್ಮಂದಿರಿಗೆ ಈ ಕೃಷ್ಣ ಜ್ಞಾನವನ್ನು ಕೊಟ್ಟರೆ ಶ್ರೀಲ ಪ್ರಭುಪಾದರಿಗೆ ತುಂಬಾ ಸಂತೋಷವಾಗುತ್ತದೆ. ಆದ್ದರಿಂದ ನಾವು ಗುರುಗಳ ನಿಯಮಗಳನ್ನು ಆಚರಿಸಿ ಇತರರಿಗೆ ನಾವು ಕಲಿತಿದ್ದನ್ನ ಬೋಧಿಸಿ ಶ್ರೀಲ ಪ್ರಭುಪಾದರನ್ನು ತೃಪ್ತಿಪಡಿಸಬೇಕು. ಹರೇ ಕೃಷ್ಣ.